ಇದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಪ್ರೀತಿಯ ಬಾನುಲಿ ಕೇಳುಗರೆ, ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ದೇವರ ಸಂದೇಶ ಮತ್ತು ಸುಮಧುರವಾದ ಹಾಡುಗಳನ್ನು ನೀವು ಕೇಳಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ. ದೇವರ ಸಂದೇಶವನ್ನು ಕೇಳುವುದಕ್ಕಿಂತ ಮೊದಲು ಒಂದು ಸುಮಧುರವಾದ ಹಾಡನ್ನು ಕೇಳೋಣ.
ನನ್ನಗಾಗಿ ಬಂದೇ ನೀನಿಗೆ ಓ ರಕ್ಷಕ, ನನ್ನ ಸ್ನೇಹಿತ, ನನಗಾಗಿ ಬಂದೇ ನೀನಿಗೆ ಓ ರಕ್ಷಕ, ನನ್ನ ಸ್ನೇಹಿತ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆ ನೀ, ನನಗಾಗಿ ಬಂದೆ ನೀ ಭೂಮಿಗೆ, ಓ ರಕ್ಷಕ, ನನ್ನ ಸ್ನೇಹಿತ. ಕಡಲಲ್ಲಿ ಸಾಗುವಾಗ ಕೈ ಹಿಡಿದು ನಡೆಸಿರುವೆ ನೀ, ಕತ್ತಲೆಯ ಕಡಲಲ್ಲಿ ಸಾಗುವಾಗ ಕೈ ಹಿಡಿದು ನನ್ನನ್ನು ನಡೆಸಿರುವೆ ನೀ, ನನಗಾಗಿ ಬಂದೆ ನೀನಿಗೆ ಓ ರಕ್ಷಕ, ನನ್ನ ಸ್ನೇಹಿತ.
ನೀವು ಕೇಳುತ್ತಿರುವುದು ಅಡ್ವೆಂಟಿಸ್ಟ್ ವರ್ಲ್ಡ್ ರೇಡಿಯೋ. ಅಂಚೆಯ ಮೂಲಕ ನಮ್ಮನ್ನು ಸಂಪರ್ಕಿಸಬೇಕಾದ ವಿಳಾಸ ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್, ಪೋಸ್ಟ್ ಬಾಕ್ಸ್ ನಂಬರ್ 1446, ಮಾರ್ಕೆಟ್ ಯಾರ್ಡ್, ಪುಣೆ 411037, ಮಹಾರಾಷ್ಟ್ರ, ಇಂಡಿಯಾ. ನಿಮ್ಮಲ್ಲಿ ಯಾವುದಾದರೂ ಪ್ರಾರ್ಥನಾ ಮನವಿಗಳು, ಸಂದೇಹಗಳು ಮತ್ತು ಹೆಚ್ಚಾಗಿ ಸತ್ಯವೇದದ ಪಾಠಗಳನ್ನು ಕಲಿಯಬೇಕೆಂದು ಬಯಸಿದಲ್ಲಿ 9901663711 ಈ ನಂಬರಿಗೆ ನೀವು ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ದಿನದ ದೇವರ ಸಂದೇಶವನ್ನು ಸಹೋದರ ಶಿವಕುಮಾರ್ ಅವರು ನೀಡಲಿದ್ದಾರೆ.
ಕ್ರಿಸ್ತನ 2ನೇ ಬರೋಣ, ಭಾಗ 6. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕ್ರಿಸ್ತನ 2ನೇ ಬರೋಣದ ವಿಚಾರದಲ್ಲಿ ಆತನು ಈ ಲೋಕಕ್ಕೆ 2ನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ಯಾವೆಲ್ಲ ಘಟನೆಗಳು ನಡೀತಕ್ಕಂಥದ್ದಾಗಿದೆ ಅನ್ನುವಂತಹ ವಿಚಾರಗಳ ಬಗ್ಗೆ ನಾವು ಕಲಿಯುವಂತವರಾಗಿದ್ದೇವೆ. ಇವತ್ತಿನ ದಿನದಲ್ಲೂ ಅದರ ಮುಂದುವರಿದ ಭಾಗವಾಗಿ ನಾವು ಕಲಿಯಲು ಹೋಗುವುದಕ್ಕಿಂತ ಮೊದಲು ಬನ್ನಿ, ಪ್ರಾರ್ಥನೆ ಮಾಡಿ ಪರಿಶುದ್ಧಾತ್ಮನ ಮಾರ್ಗದರ್ಶನವನ್ನು ಪಡೆದು ಇವತ್ತಿನ ವಾಕ್ಯವನ್ನು ನಾವು ಕಲಿಯೋಣ. ಈಗ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಸ್ವಾಮಿ, ಆಕಾಶದ ಮಹೋನ್ನತ ಸ್ಥಳದಲ್ಲಿ ನೀನು ವಾಸವಾಗಿರ್ತಕ್ಕಂಥ ದೇವರು ಸ್ವಾಮಿ. ಭೂಮಿಯಿಂದ ಅಪ್ಪ ತಂದೆ ಎಂಬುದಾಗಿ ನಿನ್ನ ಮಕ್ಕಳಾದಂಥ ನಾವು ನಿನ್ನನ್ನು ಕೂಗಿ ಕರೆಯುವಾಗ ಪರಲೋಕದ ದೇವರು ನೀನು ಸ್ವಾಮಿ, ನಮ್ಮನ್ನು ಕಣ್ಣೆತ್ತಿ ನೋಡು, ನಮ್ಮ ಪಾಪಗಳನ್ನು ಸಮಿಸು. ವಿಶೇಷವಾಗಿ ಈ ಸಂದರ್ಭದಲ್ಲಿ ನಿನ್ನ ಎರಡನೆಯ ಬರುಣದಲ್ಲಿ ನಡೀತಕ್ಕಂತಹ ಘಟನೆಗಳ ಬಗ್ಗೆ ನಾವು ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ. ಇವತ್ತಿನ ದಿನದಲ್ಲಿ ವಿಶೇಷವಾಗಿ ದುಷ್ಟರ ನಾಶನದ ಬಗ್ಗೆ ಕಲಿಯಲು ಹೋಗ್ತಕ್ಕಂಥವರಾಗಿದ್ದೇವೆ ಸ್ವಾಮಿ. ಅಪ್ಪ, ನಾವು ಜೀವಿಸುವಂತಹ ಈ ಲೋಕದಲ್ಲಿ ಹೇಗೆ ನೀತಿವಂತರಾಗಿ ಪರಿಶುದ್ಧರಾಗಿ ನಿನಗೆ ಮೆಚ್ಚುಗೆಯಾದಂಥ ಮಕ್ಕಳಾಗಿ ಜೀವಿಸಲು ನಮಗೆ ಸಹಾಯ ಮಾಡು. ಈ ವಾಕ್ಯ ಕೇಳುಗರ ಹೃದಯದಲ್ಲಿ ಆಶೀರ್ವಾದವನ್ನು ತರುವಾಗಿಯೂ ದುಷ್ಟತ್ವದಿಂದ ಹೊರಬಂದು ನೀತಿವಂತರಾಗಿ ಪರಲೋಕ ರಾಜ್ಯಕ್ಕೆ ಬಾಧ್ಯಸ್ಥರಾಗಿ ಬರ್ತಕ್ಕಂತಹ ಆ ನಾಶನದಿಂದ ತಪ್ಪಿಸಿಕೊಳ್ತಕ್ಕಂತಹ ಎಚ್ಚರಿಕೆಯ ಸಂದೇಶವಾಗುವಾಗೆ ಮಾರ್ಪಡಿಸು ಸ್ವಾಮಿ. ಅಪ್ಪ, ಕೇಳ್ತಕ್ಕಂತಹ ಪ್ರತಿಯೊಬ್ಬರ ಹೃದಯದಲ್ಲೂ ನಿನ್ನ ಆತ್ಮನ ಮುಖಾಂತರವಾಗಿ ಕಾರ್ಯವನ್ನು ಮಾಡು. ಆ ನಿಟ್ಟಿನಲ್ಲಿ ಅವರು ನಿನ್ನ ಎರಡನೇ ಬರೋಣಕ್ಕೆ ಸಿದ್ಧರಾಗುವ ಹಾಗೆ ನೀನು ಅವರನ್ನು ತಯಾರಿಗೊಳಿಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕ್ರಿಸ್ತನ ಎರಡನೇ ಬರೋಣದ ಸಂದರ್ಭದಲ್ಲಿ ನಡೀತಕ್ಕಂಥ ಘಟನೆಗಳಲ್ಲಿ ಯೇಸು ಸ್ವಾಮಿ ತುತ್ತೂರಿ ಧ್ವನಿವರನ್ನೇ ಈ ಲೋಕಕ್ಕೆ ಬರುವಂಥ ಸಂದರ್ಭದಲ್ಲಿ ಗವಿಗಳಿಂದ, ಹಡಗು ದಾಣಗಳಿಂದ, ಸೆರೆಮನೆಗಳಿಂದ, ನೆಲೆಮಾಳಿಗೆಗಳಿಂದ, ಸಾಗರದಿಂದ, ಪರ್ವತಗಳಿಂದ, ಗಣಿಗಳಿಂದ ಅನೇಕ ನೀತಿವಂತರು ಮರಣಿಸಿರ್ತಕ್ಕಂಥವರಾಗಿದ್ದಾರೆ. ಅವರೆಲ್ಲರೂ ಸಹ ಕ್ರಿಸ್ತನ ಧ್ವನಿಯನ್ನು ಕೇಳಿ ಎರಡನೇ ಸಾರಿ ಅವರು ಎದ್ದು ಬರತಕ್ಕಂಥವರಾಗಿದ್ದಾರೆ ಅನ್ನುವಂತಹ ವಿಚಾರವನ್ನು ನಾವು ನೋಡಿದೆವು. ಯಾಕೆಂದರೆ ಅವರು ಕ್ರಿಸ್ತನ ಎರಡನೇ ಬರೋಣದ ನಿರೀಕ್ಷೆಯೊಂದಿಗೆ, ಹೌದು ಕ್ರಿಸ್ತನು ಎರಡನೇ ಸಾರಿ ಲೋಕಕ್ಕೆ ಬರುವಾಗ ನಮಗೆ ಪುನರುತ್ಥಾನ ಇದೆ ಅನ್ನುವಂತಹ ನಿರೀಕ್ಷೆಯಲ್ಲಿ ಅವರು ಮರಣ ಹೊಂದಿದರು, ರಕ್ತ ಸಾಕ್ಷಿಗಳಾಗಿ ಮರಣ ಹೊಂದಿದರು. ಆದರೆ ಕ್ರಿಸ್ತನು ಎರಡನೇ ಸಾರಿ ಬರುವಂತಹ ಸಂದರ್ಭದಲ್ಲಿ ಆ ಮಕ್ಕಳು ಅದೇ ನಿರೀಕ್ಷೆಯಿಂದ ಎದ್ದು ಕ್ರಿಸ್ತನನ್ನು ಆಕಾಶದಲ್ಲಿ ಸಂಧಿಸುವುದರ ಮೂಲಕವಾಗಿ ಪರಲೋಕ ರಾಜ್ಯಕ್ಕೆ ಹೇರಿ ಹೋಗ್ತಕ್ಕಂಥವರಾಗಿದ್ದಾರೆ. ಆದರೆ ದುಷ್ಟರ ಗತಿ ಏನು? ದುಷ್ಟರು ಯಾವ ರೀತಿಯಲ್ಲಿ ಈ ಲೋಕದಲ್ಲಿ ಇರ್ತಕ್ಕಂಥವರಾಗಿದ್ದಾರೆ? ದುಷ್ಟರು ಯಾಕೆ ದೇವರು ಅವರನ್ನು ಮರಣಕ್ಕೆ ಒಳಪಡಿಸುವಂಥವನಾಗಿದ್ದಾನೆ? ದುಷ್ಟರನ್ನು ದೇವರು ಕೊಲ್ಲಲ್ಪಡ್ತಕ್ಕಂಥವನಾಗಿದ್ದಾನೆ, ನಾಶನಕ್ಕೆ, ನಿತ್ಯ ನಾಶನಕ್ಕೆ ಕಳಿಸುವಂಥವನಾಗಿದ್ದಾನೆ. ಮತ್ತು ದುಷ್ಟರನ್ನು ನಾಶ ಮಾಡುವುದು ದೇವರ ಒಂದು ಕರುಣೆಯ ಕಾರ್ಯವಲ್ಲ. ಆದರೂ ಸಹ ದೇವರು ಒಲ್ಲದ ಮನಸ್ಸಿನಿಂದ ಅವರು ಈ ಲೋಕದಲ್ಲಿ ವಿಧೇಯರಾಗಿ ಜೀವಿಸದೆ ಹೋದ ಕಾರಣದಿಂದ, ಕೊಟ್ಟಂಥ ಸಮಯದಲ್ಲಿ ಮನ ತಿರುಗದೆ ಹೋದ ಕಾರಣದಿಂದ, ಆ ಕೃಪೆ ಕಾಲದಲ್ಲಿ ದೇವರ ಬಳಿಯಲ್ಲಿ ಬಂದು ತಮ್ಮ ಪಾಪ ಕ್ಷಮಾಪಣೆಯನ್ನು ಪಡೆದುಕೊಂಡು ಮನ ತಿರುಗದೆ ಹೋದ ಕಾರಣದಿಂದ ದೇವರು ಈ ದುಷ್ಟರನ್ನು ನಾಶ ಮಾಡುವಂಥವನಾಗಿದ್ದಾನೆ. ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೇವೆ, ಕೊನೆಯ ಕಾಲದಲ್ಲಿ ಎರಡು ರೀತಿಯ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಒಂದು, ದೇವರ ಮಾತಿಗೆ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಸಂಪೂರ್ಣವಾಗಿ ಕೈಗೊಂಡು ನಡೆದು ಆತನ ಮುದ್ರೆಯನ್ನು ಹೊಂದಿಕೊಂಡಿರ್ತಕ್ಕಂತಹ ಜನಗಳಿರ್ತಕ್ಕಂಥವರಾಗಿದ್ದಾರೆ. ಮತ್ತೊಂದು ಕಡೆ ಮೃಗದ ಗುರುತನ್ನು ಹಿಂಬಾಲಿಸುವಂತಹ ದುಷ್ಟರು ಇರ್ತಕ್ಕಂಥವರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ದುಷ್ಟರ ಮೇಲೆ ದೇವರು ಏನು ಬೆರೆಸದ ದೇವರ ಉಗ್ರ ಕೋಪವು ಭಯಂಕರವಾಗಿ ಅವರ ಮೇಲೆ ಸುರಿಸಲ್ಪಡ್ತಕ್ಕಂಥದ್ದಾಗಿದೆ. ಇದನ್ನೇ ಪ್ರಿಯ ಕೇಳುಗರೆ ನಾವು ಈಗಾಗಲೇ ಕಲಿತಿರತಕ್ಕಂಥ ವಿಚಾರವೇನೆಂದರೆ, ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯದಲ್ಲಿ ಮೂರು ದೂತರ ಸಂದೇಶದ ಬಗ್ಗೆ ನಮಗೆ ಎಚ್ಚರಿಕೆಯಾಗಿ ಈ ಲೋಕಕ್ಕೆ ಕೊನೆ ಕಾಲದಲ್ಲಿ ದೇವರು ನೀಡುವಂತೆವನಾಗಿದ್ದಾನೆ. ಈ ಲೋಕಕ್ಕೆ ದೇವರು ತನ್ನ ಪ್ರೀತಿಯ ನಿಮಿತ್ತವಾಗಿ ಎಚ್ಚರಿಕೆಯ ಸಂದೇಶವನ್ನು ನೀಡುವಂತೆವನಾಗಿದ್ದಾನೆ. ಆ ಎಚ್ಚರಿಕೆ ಸಂದೇಶವೇನೆಂದರೆ, ಮೊದಲನೇ ದೇವದೂತನ ಸಂದೇಶ, ಎರಡನೇ ದೇವದೂತನ ಸಂದೇಶ, ಮೂರನೇ ದೇವದೂತನ ಸಂದೇಶ. ಮೊದಲನೇ ದೇವದೂತನ ಸಂದೇಶ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನವಿಟ್ಟು ನೋಡಬೇಕಾದರೆ, ಆಕಾಶದ ಮಧ್ಯದಲ್ಲಿ ಆರಿ ಬರುವಂತಹ ಒಬ್ಬ ದೇವದೂತನು ಈ ಲೋಕದ ಸಕಲ ಕುಲ ಭಾಷೆ ಜನಾಂಗದವರನ್ನ ಎಚ್ಚರಿಸ್ತಕ್ಕಂಥನಾಗಿದ್ದಾನೆ. ಅವರಿಗೆ ಒಂದು ಸಾರಿ ಹೇಳುವಂತಹ ನಿತ್ಯವಾದಂಥ ಶುಭ ವರ್ತಮಾನ ಅವನಲ್ಲಿ ಇತ್ತು ಎಂಬುದಾಗಿ ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯ 6-7 ವಚನಗಳನ್ನು ನಾವು ನೋಡಬಹುದಾಗಿದೆ. ಅದರಲ್ಲಿ ಆತನು ಹೇಳುವಂತಹ ವಿಚಾರವೇನೆಂದರೆ, ಸಕಲ ಕುಲ ಭಾಷೆ ಜನಾಂಗದವರಿಗೆ ನೀವು ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ. ಆತನು ನ್ಯಾಯ ವಿಚಾರಣೆ ಮಾಡುವ ಗಳಿಗೆಯೂ ಬಂದಿದೆ, ಭೂಲೋಕ ಪರಲೋಕ ಸಮುದ್ರಗಳನ್ನು ನೀರಿನ ಬುಗ್ಗೆಗಳನ್ನು ಉಂಟು ಮಾಡಿದ ಆತನಿಗೆ ಆರಾಧನೆ ಮಾಡಿರಿ ಎಂಬುದಾಗಿ ಮಹಾಶಬ್ದದಿಂದ ಹೇಳುವಂಥವನಾಗಿದ್ದಾನೆ. ಯಾರೆಲ್ಲ ಈ ಎಚ್ಚರಿಕೆಯ ಶಬ್ದಕ್ಕೆ ಕಿವಿಗೊಡ್ತಕ್ಕಂಥವರಾಗಿದ್ದಾರೋ ಅವರು ಬರ್ತಕ್ಕಂತಹ ಒಂದು ದೊಡ್ಡ ವಿಪತ್ತು ಆಪತ್ತಿನಿಂದ ಆ ಮೃಗದ ಗುರುತಿನಿಂದ ಜಯವಂತಕ್ಕಂಥವರಾಗಿದ್ದಾರೆ. ಆದರೆ ಮತ್ತೊಂದು ಕಡೆ ಬಾಬಿಲೋನ್ ಅಂತಕ್ಕಂತಹ ತಪ್ಪಾದಂತಹ ಸಭೆ ತಪ್ಪಾದಂತಹ ಬೋಧನೆಯನ್ನು ಈ ಲೋಕದ ಸಕಲ ಜನಗಳಿಗೂ ತುಂಬುವಂಥದ್ದಾಗಿದೆ. ಅದನ್ನೇ ದೇವರು ಪ್ರಕಟಣೆ ಪುಸ್ತಕ 14:8 ವಚನದಲ್ಲಿ ಅವನ ಹಿಂದೆ ಎರಡನೆಯವನಾದಂತಹ ಒಬ್ಬ ದೇವದೂತನು ಬಂದು ಬಿದ್ದಳು ಬಾಬೇಲೆಂಬ ಮಹಾನಗರಿಯು ಬಿದ್ದಳು. ಆಕೆಯು ಸಕಲ ಜನಾಂಗಗಳಿಗೆ ತನ್ನ ಅತಿ ಜಾರತವೆಂಬ ದ್ರಾಕ್ಷರಸವನ್ನು ಕುಡಿಸಿದಳು ಎಂದು ಹೇಳಿದನು ಎಂಬುದಾಗಿ ನಾವು ನೋಡುವಂಥವರಾಗಿದ್ದೇವೆ. ಈ ಒಂದು ಸಂದೇಶ ಮೊದಲನೇ ದೂತನ ಸಂದೇಶಕ್ಕೆ ವ್ಯತಿರಿಕ್ತವಾಗಿರತಕ್ಕಂಥದ್ದನ್ನು ನಾವು ಗಮನಿಸತಕ್ಕಂಥವರಾಗಿದ್ದೇವೆ. ಪ್ರಿಯ ಕೇಳುಗರೆ, ಅಲ್ಲೂ ಸಹ ಸಕಲ ಜನಗಳಿಗೆ ಮನ ತಿರುಗುವಂತಹ ಒಂದು ಸಂದೇಶವನ್ನು ದೇವರು ಕೊಡುವಂಥವನಾಗಿದ್ದಾನೆ. ಆದರೆ ಅದೇ ಸಂದರ್ಭದಲ್ಲಿ ಈ ಬಾಬಿಲೋನ್ ಅಂತಕ್ಕಂಥದ್ದು ಏನು ಮಾಡ್ತಕ್ಕಂಥದ್ದಾಗಿದೆ ಅಂತಂದರೆ ತಪ್ಪಾದಂಥ ಬೋಧನೆಯನ್ನು ಈ ಲೋಕದ ಸಕಲ ಜನಗಳಿಗೂ ಕುಡಿಸಿ ಅವರನ್ನು ಮತ್ತರನ್ನಾಗಿಸಿದೆ. ಯಾರೆಲ್ಲ ಮೊದಲನೇ ದೇವದೂತನ ಸಂದೇಶವನ್ನು ಕೇಳುವುದಿಲ್ಲವೋ ಅವರು ಎರಡನೇ ದೇವದೂತನ ಸಂದೇಶದಲ್ಲಿ ಬಿದ್ದು ಹೋಗಿರತಕ್ಕಂಥವರಾಗಿದ್ದಾರೆ. ಯಾರೆಲ್ಲ ಎರಡನೇ ದೇವದೂತನ ಸಂದೇಶವನ್ನು ಕೇಳಿ ಗೊಂದಲಕ್ಕೆ ಒಳಗಾಗಿ ಆ ಬಾಬಿಲೋನನ್ನು ಹಿಂಬಾಲಿಸ್ತಕ್ಕಂಥವರಾಗಿದ್ದಾರೋ ಅವರಿಗೆ ದೇವರ ಉಗ್ರ ಕೋಪ ಬರತಕ್ಕಂಥದ್ದಾಗಿದೆ. ಅವರನ್ನು ದೇವರು ಮೂರನೇ ದೇವದೂತನ ಸಂದೇಶದ ಮೂಲಕವಾಗಿ ಎಚ್ಚರಿಸತಕ್ಕಂಥನಾಗಿದ್ದಾನೆ. ಈ ಮೂರನೇ ದೇವದೂತನ ಸಂದೇಶ ಏನು ಹೇಳ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 14:9-11 ನಾವು ಓದುವುದಾದರೆ ಅವನ ಹಿಂದೆ ಮೂರನೆಯವನಾದಂಥ ಒಬ್ಬ ದೇವದೂತನು ಬಂದು ಯಾವನಾದರೂ ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡಿ ತನ್ನ ಹಣೆಯ ಮೇಲಾಗಲಿ ಕೈಯ ಮೇಲಾಗಲಿ ಗುರುತಾಕಿಸಿಕೊಂಡರೆ ಅವನೂ ಸಹ ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬಂತಹ ದ್ರಾಕ್ಷಾರಸವನ್ನು ಕುಡಿಯುವನು. ಅದನ್ನೇ ನಾವು ನೋಡ್ತಕ್ಕಂಥದ್ದು, ಏನು ಬೆರೆಸದ ದೇವರ ಕೋಪ ಭಯಂಕರವಾಗಿ ಈ ದುಷ್ಟರ ಮೇಲೆ ಕೊನೆ ಕಾಲದಲ್ಲಿ ಸುರಿಸಲ್ಪಡ್ತಕ್ಕಂಥದ್ದಾಗಿದೆ. ಕಾರಣ ಅವರು ಮೊದಲನೆಯ ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕಾರ ಮಾಡತಕ್ಕಂತಹ ಆ ಒಂದು ಮೃಗದ ಗುರುತನ್ನು ಅಂದರೆ ಭಾನುವಾರ ಆಚರಣೆಯನ್ನು ಕೈಗೊಂಡು ನಡೆದು ಆ ಮೃಗಕ್ಕೆ ಅವರು ಸಹಾಯ ಮಾಡಿದ ನಿಮಿತ್ತವಾಗಿ ಅವರಿಗೆ ಈ ಒಂದು ಉಗ್ರವಾದಂಥ ಕೋಪ ಬರತಕ್ಕಂಥದ್ದಾಗಿದೆ. ಆ ಕೋಪದಿಂದ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅವರ ಕೋಪ ಯಾವ ರೀತಿಯಲ್ಲಿ ಇರ್ತಕ್ಕಂಥದ್ದಾಗಿದೆ ಅಂದರೆ ದೇವರ ರೌದ್ರವೆಂಬ ದ್ರಾಕ್ಷಾರಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯ ಆತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು. ಅಂಥವರ ಯಾತನೆ ಒಗೆಯು ಯುಗ ಯುಗಾಂತರಗಳಲ್ಲಿಯೂ ಹೇರುತ್ತಾ ಹೋಗುತ್ತದೆ. ಮೃಗಕ್ಕೆ ಮತ್ತು ಅದರ ವಿಗ್ರಹಕ್ಕೆ ನಮಸ್ಕಾರ ಮಾಡದವರು ಅದರ ಹೆಸರನ್ನು ಸೂಚಿಸುವ ಗುರುತನ್ನು ಹಾಕಿಸಿಕೊಂಡಿರುವವರೆಲ್ಲರೂ ಹಗಲಿರುಳು ಉಪಶಮನವಿಲ್ಲದೆ ಯಾತನೆ ಪಡುವರು ಎಂದು ಮಹಾಶಬ್ದದಿಂದ ಹೇಳಿದನು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ದುಷ್ಟರಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬರತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಈ ಒಂದು ವಚನದಲ್ಲಿ ನಾವು ಗಮನಿಸತಕ್ಕಂತಹ ಅತಿ ಮುಖ್ಯವಾದ ವಚನ ಅತಿ ಮುಖ್ಯವಾದಂತಹ ವಿಷಯ ಏನೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ಗಮನಿಸುವುದಾದರೆ ಇಲ್ಲಿ ನಮಗೆ ಈ ಒಂದು ದೇವರ ಉಗ್ರ ಕೋಪ ಈ ಬೆಂಕಿ ಗಂಧಕ ಅನ್ನುವಂತಹ ವಾಕ್ಯ ಎಲ್ಲಿ ಬರ್ತಕ್ಕಂಥದ್ದಾಗಿದೆ. ಇದೇ ರೀತಿಯಾದಂಥ ವಾಕ್ಯವನ್ನು ನಾವು ನೋಡಬೇಕಾದರೆ ದುಷ್ಟರ ಸ್ಥಿತಿ ಏನೆಂಬುದಾಗಿ ನಾವು ಆದಿಕಾಂಡ ಪುಸ್ತಕದಲ್ಲಿ ಅರಿತುಕೊಳ್ತಕ್ಕಂಥವರಾಗಿದ್ದೇವೆ. ಆದಿಕಾಂಡ ಪುಸ್ತಕ 19:10 ಅಲ್ಲಿ ಸೋದೋಮ್ ಗೋಮೂರ ಪಟ್ಟಣದ ಬಗ್ಗೆ ದೇವರು ತಿಳಿಸ್ತಕ್ಕಂಥನಾಗಿದ್ದಾನೆ. ಅಲ್ಲೂ ಸಹ ಪರಲೋಕದಿಂದ ಬೆಂಕಿಯಿಂದ ಅಗ್ನಿ ಗಂಧಕ ಸುರಿಯಲ್ಪಡ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಅದೇ ವಾಕ್ಯವನ್ನು ದೇವರು ಇಲ್ಲಿ ಉಪಯೋಗಪಡಿಸ್ತಕ್ಕಂಥನಾಗಿದ್ದಾನೆ. ಪ್ರಕಟಣೆ ಪುಸ್ತಕ 14:10-11 ವಚನಗಳನ್ನು ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ಈ ದುಷ್ಟರು ದೇವದೂತರ ಮುಂದೆಯೂ ಯಜ್ಞದ ಕುರಿಯಾತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅಲ್ಲಿ ಸೋದೋಮ್ ಗೋಮುರ ಪಟ್ಟಣವನ್ನು ದೇವರು ಪರಲೋಕದಿಂದ ಅಗ್ನಿ ಗಂಧಕವನ್ನು ಸುರಿಸಿ ನಾಶ ಮಾಡಿದನು. ಯಾಕೆಂದರೆ ಅವರ ಪಾಪ ಆಕಾಶದ ಎತ್ತರಕ್ಕೆ ದೇವರ ಸಮೀಪಕ್ಕೆ ಬಂತು ಎಂಬುದಾಗಿ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ. ಆ ನಿಮಿತ್ತವಾಗಿ ದೇವರು ಅಂದು ಸೋದೋಮ್ ಗೋಮುರ ಪಟ್ಟಣವನ್ನು ನಾಶ ಮಾಡಿದನು. ಅದೇ ರೀತಿಯಾಗಿ ದುಷ್ಟರಿಗೆ ಬರ್ತಕ್ಕಂಥ ನಾಶನದ ಬಗ್ಗೆ ದೇವರು ಉದಾಹರಣೆಯಾಗಿ ನಮಗೆ ತಿಳಿಸುವಂತವನಾಗಿದ್ದಾನೆ. ಹಗಲಿರುಳು ಯಾತನೆ ಪಡುವರು, ಉಪಶಮನವಿಲ್ಲದೆ ಅವರು ಇರ್ತಕ್ಕಂಥವರಾಗಿದ್ದಾರೆ ಅಂದರೆ ಅದು ಯಾವಾಗಲೂ ಸಹ ಉರಿತಕ್ಕಂಥದ್ದಾಗಿದೆ ಎನ್ನುವಂತಹ ಅರ್ಥ ಅಲ್ಲ ಪ್ರಿಯ ಕೇಳುಗರೆ. ಯಾಕೆಂದರೆ ಅಂದು ಸೋದೋಮ್ ಗೋಮುರ ಪಟ್ಟಣದ ಮೇಲೆ ದೇವರು ಆ ಬೆಂಕಿಯ ಗಂಧಕವನ್ನು ಸುರಿಸಿದಾಗ ಅದೆಲ್ಲ ನಾಶ ಆಗುವವರೆಗೆ ಅದು ಯಾವ ರೀತಿಯಲ್ಲಿ ಭಸ್ಮವಾಯಿತು, ಆ ರೀತಿಯಾಗಿ ದುಷ್ಟರು ನಾಶವಾಗುವವರೆಗೂ, ಕೊನೆಯ ಸೈತಾನ ಈ ಲೋಕಕ್ಕೆ ಪಾಪಕ್ಕೆ ಕಾರಣಕರ್ತನಾದಂತಹ ಸೈತಾನ ನಾಶವಾಗುವವರೆಗೂ ಸಹ ಆ ಬೆಂಕಿ ಹುರಿತಕ್ಕಂಥದ್ದಾಗಿದೆ. ಅದು ನಂತರ ನಂದಿ ಹೋಗ್ತಕ್ಕಂಥದ್ದಾಗಿದೆ, ನಂತರ ಅಲ್ಲಿ ಬೂದಿಯಾಗ್ತಕ್ಕಂಥದ್ದಾಗಿದೆ. ಅದರ ಅರ್ಥವೇ ದೇವರ ವಾಕ್ಯದಲ್ಲಿ ಹಗಲಿರುಳು ಯುಗ ಯುಗಾಂತರಗಳಿಗೂ ಅನ್ನುವಂತಹ ಅರ್ಥವನ್ನು ನೀಡತಕ್ಕಂಥದ್ದಾಗಿದೆ ಹೊರತು ಅದು ಸದಾಕಾಲವೂ ಅದು ಯಾವಾಗಲೂ ಉರಿದುಕೊಂಡು ಇರುವುದಿಲ್ಲ. ಪ್ರಿಯ ಕೇಳುಗರೆ, ಆ ವಿಚಾರವನ್ನು ನಾವು ನರಕ ಅಂದರೆ ಏನು ಅನ್ನುವಂತಹ ವಿಚಾರದ ಬಗ್ಗೆ ಮುಂದಿನ ದಿನಗಳಲ್ಲಿ ಇನ್ನೂ ಕುಲಂಕುಷವಾಗಿ ನಾವು ಅಧ್ಯಯನ ಮಾಡಬೇಕಾದರೆ ಅನೇಕರು ಹೇಳುವ ರೀತಿಯಲ್ಲಿ ನರಕ ಯಾವಾಗಲೂ ಹುರಿತಕ್ಕಂತಹ ನಿತ್ಯ ಬೆಂಕಿ ಅಲ್ಲ, ಅದು ಕೊನೆಯ ಪಾಪಿ ಇರುವವರೆಗೂ ಹುರಿದು ಅನಂತರ ನಾಶವಾಗ್ತಕ್ಕಂಥದ್ದಾಗಿದೆ. ಭಸ್ಮವಾಗಿ ಹೋಗಿ ಆ ಈ ಲೋಕ ಬೂದಿಯಿಂದ ಇರತಕ್ಕಂಥದ್ದಾಗಿದೆ, ಅದು ನಂತರ ಹೊಟ್ಟಿನಂತೆ ತೂರಿಕೊಂಡು ಹೋಗಿ ಈ ಲೋಕಕ್ಕೆ ಆ ಒಂದು ಹೊಸ ಎರುಸಲೇಮ್ ಬರತಕ್ಕಂಥದ್ದಾಗಿದೆ ಅನ್ನುವಂಥ ವಿಚಾರವನ್ನು ಸಹ ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಆದರೆ ದುಷ್ಟರು ಕೊಲ್ಲಲ್ಪಡ್ತಕ್ಕಂಥವರಾಗಿದ್ದಾರೆ. ಕಾರಣವೇನೆಂದರೆ ಅವರು ಮೃಗದ ಗುರುತನ್ನು ಹಾಕಿಸಿಕೊಂಡು ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಹೋದ ಕಾರಣದಿಂದ ಅವರಿಗೆ ದೇವರು ಈ ದಂಡನೆಯನ್ನು ಕೊಡುವಂತನಾಗಿದ್ದಾನೆ. ಅದೇ ಮೂರನೇ ದೇವದೂತನ ಒಂದು ಎಚ್ಚರಿಕೆ ಸಂದೇಶವಾಗಿದೆ. ಆದರೆ ನಾವು ಈ ಒಂದು ಮೃಗ ಭಾನುವಾರ ಆಚರಣೆ ಕಾನೂನನ್ನು ಅಂದರೆ ಮೃಗದ ಗುರುತನ್ನು ಹಾಕಿಸಿಕೊಳ್ಳುವಂತೆ ಲೋಕದವರನ್ನು ಯಾವ ರೀತಿಯಲ್ಲಿ ಒತ್ತಾಯಕ್ಕೆ ಪಡಿಸ್ತಕ್ಕಂಥದ್ದಾಗಿದೆ, ಯಾಕೆ ಈ ಮಕ್ಕಳು ಈ ರೀತಿಯ ಗೊಂದಲಕ್ಕೆ ಒಳಗಾಗಿ ಈ ಮೃಗದ ಗುರುತನ್ನು ಹಾಕಿಸಿಕೊಂಡರು ಅಂದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಇದೇ ಪ್ರಕಟಣೆ ಪುಸ್ತಕ 13:16 ಓದಬೇಕಾದರೆ ದೇವರ ವಾಕ್ಯ ತಿಳಿಸ್ತಕ್ಕಂಥದ್ದಾಗಿದೆ, ತನಗೆ ನಮಸ್ಕಾರ ಮಾಡದವರೆಲ್ಲರಿಗೂ ಮರಣದಂಡನೆ ಆಗುವಂತೆ ಮಾಡುವುದು. ಈ ಎರಡನೇ ಮೃಗವು ದೊಡ್ಡವರು ಐಶ್ವರ್ಯವಂತರು ದಾಸರು ಎಲ್ಲರೂ ತಮ್ಮ ತಮ್ಮ ಬಲಗೈ ಮೇಲಾಗಲಿ ಅಣೆಯ ಮೇಲಾಗಲಿ ಗುರುತು ಹೊಂದಬೇಕೆಂತಲೂ ಆ ಗುರುತು ಯಾರಿಗಿಲ್ಲವೋ ಅವರು ಕ್ರಯ ವಿಕ್ರಯವನ್ನು ನಡೆಸದಂತಲೇ ಆಜ್ಞೆ ಮಾಡ್ತಕ್ಕಂಥದ್ದಾಗಿದೆ. ಈ ನಿಮಿತ್ತವಾಗಿ ಅನೇಕರು ಮರಳಿನ ರಾಶಿಯಷ್ಟು ಜನರು ಮೃಗ ಈ ನಾಶನಕ್ಕೆ ಒಳಗಾಗ್ತಕ್ಕಂಥವರಾಗಿದ್ದಾರೆ. ಆದರೆ ಕೊನೆಯಲ್ಲಿ ಉಳಿದ ಜನಗಳು ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಅದನ್ನೇ ಮತ್ತಾಯನ ಬರೆದ ಸುವಾರ್ತೆ ಪುಸ್ತಕದಲ್ಲಿ ಆ ಪರ್ವತದ ಪ್ರಸಂಗದಲ್ಲಿ ಆ ಇಕ್ಕಟ್ಟಾದ ಬಾಗಿಲಲ್ಲಿ ಹೋಗ್ತಕ್ಕಂಥ ಜನಗಳು ಸ್ವಲ್ಪ ಮಂದಿ ಎಂಬುದಾಗಿ ಹೇಳ್ತಕ್ಕಂಥವರಾಗಿದ್ದಾರೆ. ಆದರೆ ಅಗಲವಾದ ದಾರಿ ಅದು ನಾಶನಕ್ಕೆ ನಡೆಸ್ತಕ್ಕಂಥದ್ದಾಗಿದೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆದರೆ ದುಷ್ಟರು ಏನೂ ಬೆರೆಸದಂಥ ದೇವರ ಉಗ್ರ ಕೋಪವೊಂದ ಭಯಂಕರವಾದಂಥ ರೀತಿಯಲ್ಲಿ ಅವರ ಮೇಲೆ ಸುರಿಸಲ್ಪಡ್ತಕ್ಕಂಥದ್ದಾಗಿದೆ. ಲೋಕದಲ್ಲಿರುವ ಯಾಜಕರು ಬೋಧಕರು ಜನರು ಬಡವ ಶ್ರೀಮಂತರು ಉನ್ನತರು ಕನಿಷ್ಠರು ಇವರೆಲ್ಲರೂ ಈ ಒಂದು ದುಷ್ಟತ್ವದಲ್ಲಿ ಬೀಳುವಂಥವರಾಗಿದ್ದಾರೆ. ಆ ನಿಮಿತ್ತವಾಗಿಯೇ ಎಲ್ಲರೂ ಸಹ ಈ ಒಂದು ಬೆಂಕಿಯ ಗಂಧಕಕ್ಕೆ ಒಳಗಾಗಿ ಸತ್ತು ಬೀಳುವಂಥವರಾಗಿದ್ದಾರೆ. ಯೆರೆಮೀಯನ ಪ್ರವಾದನೆ ಗ್ರಂಥ 25:33 ಓದಬೇಕಾದರೆ ಅವರ ಸ್ಥಿತಿ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ, ಆ ದಿನದಲ್ಲಿ ಯೆಹೋವನಿಂದ ಹತರಾದವರು ಲೋಕದ ಒಂದು ಕಡೆಯಿಂದ ಇನ್ನೊಂದು ಕಡೆಯವರೆಗೂ ಬಿದ್ದಿರುವವರಾಗಿದ್ದಾರೆ. ಅವರಿಗಾಗಿ ಯಾರು ಗೋಳಾಡುವುದಕ್ಕೆ ಇರುವುದಿಲ್ಲ ಈ ಲೋಕದಲ್ಲಿ, ಅವರನ್ನು ಯಾರೂ ಸಹ ಒಟ್ಟುಗೂಡಿಸುವುದಿಲ್ಲ, ಯಾರೂ ಸಹ ಊನಿಡಲು ಬರುವುದಿಲ್ಲ. ಭೂಮಿಯ ಮೇಲೆ ಅವರು ಗೊಬ್ಬರದಂತೆ ಇರತಕ್ಕಂಥವರಾಗಿದ್ದಾರೆ. ಅವರ ಸ್ಥಿತಿ ಹೇಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಮಗೆ ದೇವರ ವಾಕ್ಯ ಎಚ್ಚರಿಸ್ತಕ್ಕಂಥದ್ದಾಗಿದೆ. ಪ್ರಿಯ ಕೇಳುಗರೆ, ಕ್ರಿಸ್ತನು ಎರಡನೇ ಸಾರಿ ಬರುವಂಥ ಸಂದರ್ಭದಲ್ಲಿ ದುಷ್ಟರು ಆತನ ಮಹಿಮೆಯ ಪ್ರಕಾಶದಿಂದ ನಾಶವಾಗಿ ಭೂಮಿಯಿಂದ ಅವರು ಸಂಪೂರ್ಣವಾಗಿ ಹಿಡಿದು ಹೋಗುವಂಥವರಾಗಿದ್ದಾರೆ. ಕ್ರಿಸ್ತನು ತನ್ನ ಜನರನ್ನು ಹೊಸ ಯೆರೂಸಲೇಮಿಗೆ ಕರೆದುಕೊಂಡು ಹೋಗುವಂಥವನಾಗಿದ್ದಾನೆ ಮತ್ತು ಈ ಲೋಕವು ನಿರ್ಜನವಾಗಿರತಕ್ಕಂಥದ್ದಾಗಿದೆ. ನಾವು ನೋಡಿದೆವು ಈ ಲೋಕದ ಸತ್ತು ಹೋಗಿರ್ತಕ್ಕಂಥ ಜನಗಳ ಸ್ಥಿತಿ ಹೇಗಿರ್ತಕ್ಕಂಥದ್ದಾಗಿದೆ ಅಂದರೆ ಗೊಬ್ಬರದ ರೀತಿಯಲ್ಲಿ ಇರತಕ್ಕಂಥವರಾಗಿದ್ದಾರೆ. ಈ ಲೋಕ ಯಾವುದೇ ಕಾರ್ಯಚಟುವಟಿಕೆಗಳಿಲ್ಲದೆ ನಿರ್ಜನವಾಗಿರ್ತಕ್ಕಂಥದ್ದಾಗಿದೆ. ಪಾಪವು ಎಲ್ಲಿ ಕಂಡುಬಂದರು? ನಮ್ಮ ದೇವರು ಇಬ್ರಿಯದವರಿಗೆ ಬರೆದ ಪತ್ರಿಕೆ 12:29 ಓದಬೇಕಾದರೆ ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. ಹೌದು ಪ್ರಿಯ ಕೇಳುಗರೆ, ದೇವರು ಪ್ರೀತಿ ಸ್ವರೂಪಿ. ಆದರೆ ಆತನ ಪ್ರೀತಿಯನ್ನು ಹರಿತುಕೊಳ್ಳದೆ ನಾವು ಪಾಪ ಮಾಡಿಕೊಂಡು ಪಾಪದ ಮೇಲೆ ಪಾಪಕ್ಕೆ ಬಿದ್ದು ಆತನನ್ನು ನುಯಿಸುವುದಾದರೆ ದೇವರ ವಾಕ್ಯ ಹೇಳ್ತದೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ ಎಂಬುದಾಗಿ ಹೇಳ್ತಕ್ಕಂಥದ್ದಾಗಿದೆ. ಆತನಿಗೆ ಸಂಪೂರ್ಣವಾಗಿ ತಮ್ಮನ್ನು ಒಪ್ಪಿಸಿಕೊಟ್ಟವರಿಗೆ ದೇವರ ಆತ್ಮನು ಪಾಪವನ್ನು ದಹಿಸುವವನಾಗಿದ್ದಾನೆ. ಆದರೆ ಮನುಷ್ಯರು ಪಾಪಕ್ಕೆ ದಾಸರಾದಲ್ಲಿ ದೇವರ ಮಹಿಮೆಯು ಪಾಪವನ್ನು ಮಾತ್ರವಲ್ಲ ಅವರನ್ನು ಸಹ ನಾಶ ಮಾಡತಕ್ಕಂಥದ್ದಾಗಿದೆ. ದೇವರ ಮುಖದ ಮಹಿಮೆಯು ನೀತಿವಂತರಿಗೆ ಜೀವವಾಗಲಿದೆ, ಆದರೆ ದುಷ್ಟರಿಗೆ ಅದು ಸುಡುವ ಬೆಂಕಿಯಂತೆ ಇರತಕ್ಕಂಥದ್ದಾಗಿದೆ. ದುಷ್ಟರನ್ನು ನಾಶ ಮಾಡುವುದು ಸಹ ದೇವರ ಕರುಣೆಯ ಕಾರ್ಯವಾಗಿರ್ತಕ್ಕಂಥದ್ದಾಗಿದೆ ಎಂಬುದಾಗಿ ನಾವು ಹಿಂದಿಗೂ ಸಹ ಮರೆಯಬಾರದು. ಯಾಕೆಂಬುದಾಗಿ ನಾವು ನೋಡಬೇಕಾದರೆ ದೇವರ ಸತ್ಯ ಹಾಗೂ ಪರಿಶುದ್ಧತೆಗೆ ವಿರುದ್ಧವಾಗಿ ದ್ವೇಷವುಳ್ಳವರು ನೀತಿವಂತರೊಂದಿಗೆ ಸೇರಿ ಅವರನ್ನು ಸ್ತುತಿಸಿ ಜಯಘೋಷ ಮಾಡುವರೇ ಅವರು ಪರಿಶುದ್ಧನಾದಂಥ ದೇವರು ಹಾಗೂ ಆತನ ಮಗನಾದಂಥ ಕ್ರಿಸ್ತನ ಮಹಿಮೆಯ ವೈಭವವನ್ನು ತಾಳಿಕೊಳ್ಳುವವರೇ ಇಲ್ಲ. ಎಂದಿಗೂ ಈ ರೀತಿಯಾದಂಥ ಕಾರ್ಯವನ್ನು ಮಾಡುವುದಿಲ್ಲ. ದುಷ್ಟರು ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವಂತೆ ಅವರಿಗೆ ಅನೇಕ ವರ್ಷಗಳ ಕಾಲ ಕೃಪೆ ಕಾಲವಾಗಿ ಕೊಡಲ್ಪಟ್ಟಿತು. ಆದರೆ ಅವರು ಪರಿಶುದ್ಧತೆಯನ್ನು ಪ್ರೀತಿಸಲಿಲ್ಲ. ಪರಲೋಕದ ಭಾಷೆ ಅಂದರೆ ಅದು ಪ್ರೀತಿ. ಆ ಪ್ರೀತಿಯನ್ನು ಅವರು ತೋರಿಸಲಿಲ್ಲ, ಆ ಪ್ರೀತಿಯನ್ನು ಅವರು ಕಲಿಯಲಿಲ್ಲ. ಆದರೆ ಈಗ ಕೆಲವು ಸಮಯ ಮೀರಿದೆ, ಎಲ್ಲವೂ ಸಹ ಮುಗಿದೆ, ಕೃಪೆ ಕಾಲ ತೀರಿದೆ. ಇಂತಹ ಸಂದರ್ಭದಲ್ಲಿ ದೇವರಿಗೆ ಎದುರು ಬೀಳುವಂತಹ ಅವರ ಸ್ವಭಾವವು ಅವರನ್ನು ಇನ್ನೂ ಸಹ ಬಿಟ್ಟು ಹೋಗಿಲ್ಲ. ಕೊನೆಯವರೆಗೂ ಸಹ ದೇವರ ಮಕ್ಕಳಿಗೆ ವಿರುದ್ಧವಾಗಿ, ದೇವರಿಗೆ ವಿರುದ್ಧವಾಗಿ ಅವರು ಎದುರು ಬೀಳುವಂತಹ ಸ್ವಭಾವದಲ್ಲೇ ಜೀವಿಸುವಂತವರಾಗಿದ್ದಾರೆ. ಅವರನ್ನು ಪರಲೋಕಕ್ಕೆ ಅಯೋಗ್ಯರನ್ನಾಗಿ ಮಾಡಿತು. ಯಾಕೆಂದರೆ ದೇವರ ಪ್ರೀತಿಯನ್ನು ಹರಿತುಕೊಳ್ಳದೆ ಹೋದ ನಿಮಿತ್ತವಾಗಿ ಪರಲೋಕದ ನಿರ್ಮಲತ್ವ, ಪರಿಶುದ್ಧತೆ ಹಾಗೂ ಸಮಾಧಾನವು ಅವರಿಗೆ ಹಿಂಸೆ ಅನುಭವಿಸುವಂತಾಗುವುದು, ದೇವರ ಮಹಿಮೆಯು ಅವರಿಗೆ ಸುಡುವ ಬೆಂಕಿಯಂತಿರುವುದು. ಅಂತಹ ಪವಿತ್ರ ಸ್ಥಳದಿಂದ ಪಲಾಯನ ಮಾಡಲು ದುಷ್ಟರು ಬಯಸುವರು. ತಮ್ಮನ್ನು ರಕ್ಷಿಸಲು ತನ್ನ ಪ್ರಾಣ ಕೊಟ್ಟಂಥ ಕ್ರಿಸ್ತನ ಮುಖದಿಂದ ಮರೆ ಮಾಡಿಕೊಳ್ಳಲು ಅವರು ಮರಣವನ್ನು ಸ್ವಾಗತಿಸುವಂತವರಾಗಿದ್ದಾರೆ. ಪರಲೋಕಕ್ಕೆ ಸೇರದಿರುವುದು ಸ್ವತಃ ಅವರ ನಿರ್ಧಾರದೇ ಆಗಿರ್ತಕ್ಕಂಥದ್ದಾಗಿದೆ, ಮತ್ತು ದೇವರ ನ್ಯಾಯವು ಕರುಣೆಯೂ ಆಗಿರ್ತಕ್ಕಂಥದ್ದಾಗಿದೆ. ಹೌದು ಪ್ರಿಯ ಕೇಳುಗರೆ, ತಾವು ನರಕವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು, ಆ ಬೆಂಕಿಯ ಗಂಧಕವನ್ನು ಆಯ್ಕೆ ಮಾಡಿಕೊಳ್ತಕ್ಕಂಥದ್ದು ಸ್ವತಃ ಅದು ದುಷ್ಟರ ನಿರ್ಧಾರ. ದೇವರು ಒಬ್ಬನೂ ನಾಶವಾಗಬಾರದು, ಎಲ್ಲರೂ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಅದಕ್ಕೋಸ್ಕರ ಅವನು ದೀರ್ಘ ಶಾಂತಿ ಉಳ್ಳವನಾಗಿ ಕಾದುಕೊಂಡಿರ್ತಕ್ಕಂಥನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ನಾವು ಮನ ತಿರುಗದೆ ಹೋದ ಪಕ್ಷದಲ್ಲಿ ನಾವೇ ಸ್ವತಃ ನಮ್ಮ ಒಂದು ಪಾಪಕ್ಕೆ ಕಾರಣರಾಗತಕ್ಕಂಥವರಾಗಿದ್ದೇವೆ, ಆ ದುಷ್ಟತ್ವಕ್ಕೆ ಕಾರಣರಾಗತಕ್ಕಂಥವರಾಗಿದ್ದೇವೆ. ಕ್ರಿಸ್ತನು ಎರಡನೇ ಸಾರಿ ಬಂದು ದುಷ್ಟರನ್ನು ನಾಶ ಮಾಡಿದಾಗ ಯಾವ ರೀತಿಯಲ್ಲಿ ಇರತಕ್ಕಂಥದ್ದಾಗಿದೆ ಈ ಲೋಕ ಅಂದರೆ, ನಾವು ಈಗಾಗಲೇ ನೋಡಿದಂತೆ ಗೊಬ್ಬರದಂತೆ ಇರತಕ್ಕಂಥದ್ದಾಗಿದೆ ಸತ್ತ ಹೆಣಗಳು, ನಿರ್ಜನವಾಗಿರ್ತಕ್ಕಂಥದ್ದಾಗಿದೆ. ಯಾವ ರೀತಿಯಲ್ಲೆಂದರೆ ದೇವರು ಈ ಲೋಕವನ್ನು ಸೃಷ್ಟಿಸುವುದಕ್ಕಿಂತ ಮೊದಲು ಈ ಲೋಕ ಹೇಗಿತ್ತು ಎಂಬುದಾಗಿ ಆದಿಕಾಂಡ ಪುಸ್ತಕ 1:2 ತಿಳಿಸತಕ್ಕಂಥದ್ದಾಗಿದೆ. ಭೂಮಿಯು ಕ್ರಮವಿಲ್ಲದೆಯೂ ಬರಿದಾಗಿತ್ತು, ಆದಿ ಸಾಗರದ ಮೇಲೆ ಕತ್ತಲಿತ್ತು ಎಂಬುದಾಗಿ ದೇವರ ವಾಕ್ಯ ತಿಳಿಸತಕ್ಕಂಥದ್ದಾಗಿದೆ. ಅದೇ ರೀತಿಯಾದಂತಹ ಕಾರ್ಯ ಇರತಕ್ಕಂಥದ್ದಾಗಿದೆ. ಅದನ್ನೇ 1,000 ವರ್ಷಗಳ ಕಾಲ ಸೈತಾನನ ಬಂಧನ ಎಂಬುದಾಗಿ ನಾವು ಪ್ರಕಟಣೆ ಪುಸ್ತಕ 20 ಓದ್ತಕ್ಕಂಥವರಾಗಿದ್ದೇವೆ. ಅಂತಹ ನಿರ್ಜರವಾಗಿರ್ತಕ್ಕಂಥದ್ದಾಗಿದೆ ಆ 1,000 ವರ್ಷದಲ್ಲಿ ನಾವು ಮುಂದೆ ನೋಡ್ತಕ್ಕಂಥವರಾಗಿದ್ದೇವೆ. ನೀತಿವಂತರು ಪರಲೋಕದಲ್ಲಿ ದೇವರೊಂದಿಗೆ ಸಿಂಹಾಸನ ಮೇಲೆ ಕುಳಿತುಕೊಂಡು ಅನೀತಿವಂತರಿಗೆ ನ್ಯಾಯ ತೀರ್ಪನ್ನು ಮಾಡ್ತಕ್ಕಂಥವರಾಗಿದ್ದಾರೆ. ಹೌದು ಪ್ರಿಯ ಕೇಳುಗರೆ, ಕೊನೆಯಲ್ಲಿ ದೇವರು ನಮಗೆ ಎಚ್ಚರಿಸ್ತಕ್ಕಂಥವನಾಗಿದ್ದಾನೆ. ಆ ದುಷ್ಟತ್ವವನ್ನು ಬಿಟ್ಟು ಆ ಮೃಗದ ಗುರುತನ್ನು ಹಾಕಿಸಿಕೊಳ್ಳದೆ ದೇವರ ಮುದ್ರೆಯನ್ನು ಹಾಕಿಸಿಕೊಳ್ಳುವ ಹಾಗೆ ಪರಿಶುದ್ಧಾತ್ಮನ ಫಲಗಳನ್ನು ಹೊಂದಿಕೊಂಡು ಆತ್ಮನ ಜೀವಿತವನ್ನು ಜೀವಿಸುವುದರ ಮೂಲಕವಾಗಿ ನಾವು ಪರಲೋಕ ರಾಜ್ಯಕ್ಕೆ ಸಿದ್ಧರಾಗಬೇಕು, ಆತನ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕೆನ್ನುವುದು ದೇವರ ಉದ್ದೇಶವಾಗಿದೆ. ಯಾರೂ ನಾಶವಾಗಬಾರದು ಎನ್ನುವುದು ದೇವರ ಉದ್ದೇಶ. ನಾವು ಯಾವ ರೀತಿಯಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವೆ, ಯಾಕೆಂದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಕ್ರಿಸ್ತನ ಎರಡನೇ ಬರವಣ್ಣ ಸಿದ್ಧವಾಗಿದೆ. ಪ್ರಿಯ ಕೇಳುಗರೆ, ನಾವು ದುಷ್ಟತ್ವದಲ್ಲಿ ಜೀವಿಸ್ತಕ್ಕಂಥವರಾಗಿದ್ದೇವಾ ಅಥವಾ ದುಷ್ಟತ್ವವನ್ನು ಬಿಟ್ಟು ನೀತಿಯ ಮಾರ್ಗದಲ್ಲಿ ನಡೀತಕ್ಕಂಥವರಾಗಿದ್ದೇವಾ? ಈ ದಿನದಲ್ಲಿ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಂಡು ಬರ್ತಕ್ಕಂತಹ ಆ ಒಂದು ಅಗ್ನಿಯಿಂದ ತಪ್ಪಿಸಿಕೊಳ್ಳುವ ಹಾಗೆ ಇವತ್ತೇ ದೇವರ ಸಮೀಪಕ್ಕೆ ಬರೋಣ. ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿಯಲ್ಲಿ ಸ್ವದೇಶ ಅಂತಕ್ಕಂಥ ಪರಲೋಕಕ್ಕೆ ನೀತಿವಂತರು ಹೋಗ್ತಕ್ಕಂಥವರಾಗಿದ್ದಾರೆ ಎನ್ನುವುದನ್ನು ಕಲಿಯೋಣ. ಹೀಗೆ ಪ್ರಾರ್ಥನೆ ಮಾಡಿ ಮುಗಿಸೋಣ. ಪರಲೋಕದ ದೇವರೇ, ಸರ್ವಸೃಷ್ಟಿಕರ್ತನೇ, ಹೌದು ಸ್ವಾಮಿ, ನೀನು ದಹಿಸುವ ಅಗ್ನಿಯಾಗಿದ್ದೀಯಾ, ಅದೇ ಸಮಯದಲ್ಲಿ ಪ್ರೀತಿ ಸ್ವರೂಪಿಯಾಗಿದ್ದೀಯ ಎಂಬುದಾಗಿ ನಮಗೆ ತೋರಿಸಿಕೊಡುವಂಥ ದೇವರಾಗಿದ್ದೀಯಾ ಸ್ವಾಮಿ. ನೀನು ತೋರಿಸ್ತಕ್ಕಂಥ ಪ್ರೀತಿಯನ್ನು ನಾವು ಪ್ರತಿಯೊಬ್ಬೊಬ್ಬರು ಅರ್ತುಕೊಂಡು ಈ ದಿನವೇ ದುಷ್ಟತ್ವವನ್ನು ಬಿಟ್ಟು ಬರ್ತಕ್ಕಂಥ ನಾಶನದಿಂದ ತಪ್ಪಿಸಿಕೊಳ್ಳುವ ಹಾಗೆ ನಿನ್ನ ಬಳಿಗೆ ಬಂದು ನಮ್ಮ ಪಾಪಗಳನ್ನ ಹರಕೆ ಇಟ್ಟು ನಿನ್ನ ಮುದ್ರೆಯನ್ನು ಪಡೆದುಕೊಂಡು ಪರಲೋಕ ರಾಜ್ಯಕ್ಕೆ ಹೋಗ್ತಕ್ಕಂಥ ಮಕ್ಕಳಾಗುವ ಹಾಗೆ ಆಶೀರ್ವದಿಸು ಸ್ವಾಮಿ. ವಿಶೇಷವಾಗಿ ಕೇಳುಗರ ಹೃದಯದಲ್ಲಿ ಹೌದು ಕ್ರಿಸ್ತನ ಬರವಣ ಶೀಘ್ರವಾಗಿದೆ, ನಾನು ದುಷ್ಟತ್ವದಿಂದ ಪಾಪದಿಂದ ಮನ ತಿರುಗಬೇಕು ಅನ್ನುವಂತಹ ಒಂದು ಮನಸ್ಥಿತಿಯನ್ನು ಕೊಟ್ಟು ಸ್ವಾಮಿ ಅವರನ್ನ ಎಚ್ಚರಿಸು ರಾಜ. ಈ ಸಂದೇಶ ಒಂದು ಆಶೀರ್ವಾದದಾಯಕವಾಗಿದ್ದು ನಿನ್ನ ಎರಡನೇ ಬರೋಣಕ್ಕೆ ಅವರನ್ನು ತಯಾರಿ ಮಾಡತಕ್ಕಂತಹ ಎಚ್ಚರಿಕೆ ಸಂದೇಶವಾಗಿರುವ ಹಾಗೆ ನೀನು ಪ್ರೇರೇಪಿಸು, ಆಶೀರ್ವದಿಸು, ಮುನ್ನಡೆಸು ಎಂಬುದಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್.
ಈ ದಿನದ ಸಂದೇಶ ನಿಮಗೆ ಆಶೀರ್ವಾದ ತಂದಿದೆ ಎಂದು ನಾವು ಕ್ರಿಸ್ತನಲ್ಲಿ ನಂಬುತ್ತೇವೆ. ಇನ್ನೂ ಹೆಚ್ಚಾಗಿ ದೇವರ ವಾಕ್ಯವನ್ನು ತಿಳಿದುಕೊಳ್ಳಲು ಬಯಸಿದಲ್ಲಿ 1-800-332-31 ಕ್ಕೆ ಸಂಪರ್ಕಿಸಬಹುದು ಅಥವಾ bible@awr.org ಗೆ ಇಮೇಲ್ ಮಾಡಬಹುದು. ಇನ್ನು ನಮ್ಮನ್ನು ಇಮೇಲ್ ಮೂಲಕವೂ ಸಂಪರ್ಕಿಸಬಹುದು. ನಮ್ಮ ಇಮೇಲ್ ವಿಳಾಸ kannadarsamc@sudadventist.org kannadarsamc@sudadventist.org ಅಥವಾ 9901663711 ಈ ನಂಬರಿಗೆ ಕರೆ ಮಾಡಬಹುದು ಅಥವಾ ವಾಟ್ಸಪ್ ಮಾಡಬಹುದು. ಮತ್ತು ನಾನು ನಿಮ್ಮ ಸಹೋದರಿ ಮರಗದಂ ಈ ಕಾರ್ಯಕ್ರಮವನ್ನು ಮುಗಿಸುತ್ತಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನನಗಾಗಿ ಪ್ರಾಣ ನೀಡಿ ಪಾಪವನ್ನೆಲ್ಲ ಕ್ಷಮಿಸಿದಿನಿ. ಓ ದೇವರೇ, ನನ್ನ ಗುರುವನೇ, ನನ್ನ ಸ್ನೇಹಿತನೇ, ನನಗಾಗಿ ಬಂದೆ ನನ್ನ ಸ್ನೇಹಿತ, ನನಗಾಗಿ ಬಂದೆ ನೀ ಭೂಮಿಗೆ, ಓ ರಕ್ಷಕ ನನ್ನ ಸ್ನೇಹಿತ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ಪಾಪದ ಬಲೆಯಿಂದ ಬಿಡಿಸಿದೆ ನೀ, ನನ್ನ ಬಾಳಿಗೆ ಬೆಳಕಾಗಿ ಬಂದಿರುವೆ ನೀ, ನನಗಾಗಿ ಬಂದೆ ನೀನೆ, ಓ ರಕ್ಷಕ ನನ್ನ ಸ್ನೇಹಿತ, ಓ ರಕ್ಷಕ ನನ್ನ ಸ್ನೇಹಿತ, ಓ ರಕ್ಷಕ ನನ್ನ ಸ್ನೇಹಿತ.